ಏಳನೆಯ ಕೃತ ತ್ರೇತ ದ್ವಾಪರ ಕಲಿ ಮುಗಿತು. 28ರಲ್ಲಿ ಕೃತಯುಗ ತ್ರೇತಾಯುಗಬಹುದು, ಈಗ ದ್ವಾಪರ ಯುಗ ಅಂದ್ರೆ ಎಷ್ಟು ವರ್ಷ ಆಗಿದೆ ಲೆಕ್ಕ ಆಯ್ತು? ಒಂದು ಮಹಾಯುಗಕ್ಕೆ 43,20,000 ವರ್ಷ, ಅಂತದ್ದು 4 ಕಳೆದು ಹೋಗಿದೆ ಅಂತ ಕೇಳಿದ್ರೆ ಸುಮಾರು 2 ಕೋಟಿ ವರ್ಷ ಹತ್ತತ್ರ, ಅಷ್ಟು ವರ್ಷಗಳಿಂದ ಗಂಟು ಬಿದ್ದವನು ಇನ್ನು ಇಷ್ಟು ದೀರ್ಘಕಾಲ ಇರ್ತಾರೆ ಅಂತ ಕೇಳಿದ್ರೆ ವೀರಪ್ಪನ್ನೇ 3 ಸರ್ಕಾರ ಹೋದ್ರೆ ಇದ್ದನು, 3 ಸರ್ಕಾರಗಳು ಹೋದೆ ಹೊರತು ಅವನು ಹೋಗಲಿಲ್ಲ, ಗಟ್ಟಿಮುಟ್ಟಾಗಿ ಕುತ್ಕೊಂಡ್ಬಿಟ್ಟಿದ್ದನ್ನು ಅರ್ಥ ಮಾಡಿಕೊಂಡ್ರೆ ನಮಗೆ ಇವನಿಗೆ ವರ ಇಲ್ಲ, ಮಣ್ಣಿಲ್ಲ, ಏನೂ ಇಲ್ಲ ಇವನಿಗೆ. ಹೊರಗಿರೋದು ಹೆಸರು ವರ ಇಲ್ಲದವನೇ ಎಷ್ಟು ಮರಿಬೇಕಾದ್ರೆ ಅವನೇ ನರಪೇತನ ಸ್ಟ್ರಾಂಗ್ ಫೆಲೋ ಕೂಡ ಅಲ್ಲ. ಅಂಥವನು ಹೀಗೆ ಇರಬೇಕಾದ್ರೆ ಅವನಿಗೆ ಅನುಕೂಲ, ಲಕ್ಷಾಂತರ ಜನ ಇಲ್ಲ ಅವನಿಗೆ, ಇರೋದು 10-20 ಜನ ಜೊತೆಗಿರೋದು ಅವನಿಗೆ. 10-20 ಜನ ಇವತ್ತು ಅಂತ ಸಣ್ಣ ಒಂದು ಕಾನನದೊಳಗೆ ಅರಣ್ಯದೊಳಗೆ ಅವನು ಸುರಕ್ಷಿತ ಇದ್ದಾನೆ ಅಂತ ಅರ್ಥ ಮಾಡಿಕೊಂಡ್ರೆ ಬಕಾಸುರನಿಗೆ ರುದ್ರದೇವರ ವರ ಇದೆ, ಭಾರಿ ಸ್ಟ್ರಾಂಗ್ ಇದ್ದವನು. ಅಂಥವನಿಗೆ 8 ವರ್ಷ ಇದ್ದಾದ್ರೆ ಏನು ನಂಬೋದು, ಆಶ್ಚರ್ಯವೇ ಅಲ್ಲ ಅರಿತಿದ್ದಂತೆ. ಆಚಾರ್ಯ ಮುಂದೆ ಹೇಳುತ್ತಾರೆ ಅವನು ಯಾರ್ಯಾರ ಕೈಲಿ ಸಿಕ್ಕಿದ್ದಿಲ್ಲ ಆಮೇಲೆ ಅಂತ ಕೇಳಿದರೆ, ಭರತ ಸರ್ವಧಮನ ಅಂತ ಹೆಸರು, ದುಷ್ಯಂತನ ಮಗ ಭರತ ಸರ್ವಧಮನ ಅಂತ ಅವನ ಹೆಸರು. ಚಿಕ್ಕವನಿದ್ದಾಗ ಸಿಂಹಗಳ ಬಾಯನ್ನ ತೆಗೆಸಿ ಹಲ್ಲೆಣಿಸ್ತಿದ್ದಂತೆ, ಅಷ್ಟು ಮಹಾಪರಾಕ್ರಮಿ ಅವನು. ಚಿಕ್ಕ ಹುಡುಗ ಇದ್ದಾಗ, ಚಿಕ್ಕ ಮಗು ಇದ್ದಾಗ ಅಂಥವನ ಕೈಲೇ ಈ ಬಕಾಸುರ ಸಿಕ್ಕಿರಲಿಲ್ಲ. ಮಂಧಾತ ರಾಜ ಬಹಳ ಪ್ರಸಿದ್ಧನಾದಂಥ ರಾಜ, ಅವನ ಕೈಲಿ ಇವನು ಸಿಕ್ಕಿರಲಿಲ್ಲ. ಅವನು ಎಂಥ ರಾಜ ಮಹಾರಾಜ ಇವನ ಕೈ ಲೆಕ್ಕಾಗಿರಲಿಲ್ಲ. ರುದ್ರದೇವರ ವರದಿಂದಾಗಿ ಅಷ್ಟು ಮೆರಿತಾ ಇದ್ದವನು ಮಹಾಪಾಪಿಷ್ಠ ಬಕಾಸುರ. ಅಂಥವನಿದ್ದಾನೆ, ಅಂಥವನ್ ನಿಮ್ಮ ಮಗ ಕೊಂದು ಬಿಡ್ತಾನಾ ಅಂತ ಕೇಳಿದ್ರೆ, ಅಂಥವನ್ ನಿನ್ ಮಗ ಕೊಂದು ಬಿಡ್ತಾನ ಅಂತ ಕೇಳಿದ್ರೆ, ಯೋಚನೆ ಮಾಡಬೇಡ, ನನ್ನ ಮಗನಿಗೆ ಅವರಿವರು ಅಂತ ಕೇಳಕ್ ಹೋಗಬೇಡ, ಬಂದ ಅಂದ್ರೆ ಹೋದ ಅಂತಾನೆ ಅರ್ಥ. ನನ್ನ ಮಗನ ಎದುರಿಸಿ ಬದುಕಿದವರು ಯಾರೂ ಇಲ್ಲ ಅಂತ ಕುಂತ ಹೇಳುತ್ತ. ಆಗ ಅವನು ಇನ್ನು ಒಪ್ಪಿಕೊಳ್ಬೇಕಾಯ್ತು. ಸ್ವಂತ ತಾಯಿ ತನ್ನ ಬಗ್ಗೆ ಮಗನ ಬಗ್ಗೆ ಮಾತಾಡುತ್ತಾಳೆ ಅಂದ ಮೇಲೆ ಅದಕ್ಕಿಂತ ಹೆಚ್ಚು ಆಧಾರ ಕೊಡೋ ಸಾಧ್ಯತೆ ಇಲ್ಲ. ಯಾಕೆ ತಾಯಿಗೂ ಯೋಚನೆ ಇರಬೇಕು, ಅವಳಿಗೆ ಯೋಚನೆ ಇಲ್ಲ ಅಂದ ಮೇಲೆ ಅಷ್ಟೇ ಇಲ್ಲ, ನಂಬಿಕೆ ಇದೆ ಅಂದ ಮೇಲೆ ಇನ್ನ ನಾವು ಒಪ್ಪುವುದು ಅಂತೇಳಿ ಬ್ರಾಹ್ಮಣ ಹೇಳುತ್ತಾನೆ. ಹಾಗಿದ್ರೆ ಅಮ್ಮ ನೀವಿಷ್ಟು ನಿನ್ನ ಭರವಸೆ ಕೊಡೋದಾದ್ರೆ ಆಗಬಹುದು, ಅಂತೂ ನನ್ನ ಪ್ರಾರ್ಥನೆ ಆದಷ್ಟು ನಾವೇ ಹೋಗ್ತೇವೆ ಅಂತ ಹೇಳಿದ್ರೆ, ಇಲ್ಲ ಇಲ್ಲ ಈ ಊರಿನ ಸಂಕಟನೇ ಪರಿಹಾರ ಮಾಡಬೇಕಾದ್ದರಿಂದ ನನ್ನ ಮಗನ ಕಳಿಸ್ತೇನೆ ಅಂತ ಹೇಳಿದ ತಕ್ಷಣ ಒಪ್ಪಿಕೊಂಡಂತೆ. ಎಲ್ಲ ವ್ಯವಸ್ಥೆ ಮಾಡಿದ್ದೇನೆ, ಬಂಡಿ ಅನ್ನ ಇದೆ, 2 ಎತ್ತುಗಳೇ ಇದೆ, ಇನ್ನು ಬೇಕಿತ್ತು ಬೇರೆ ಜನ ಕಳಿಸಿದ್ರಾಯ್ತು ಅಂತ ಹೇಳಿದಾಗ ಕುಂತಿ ಎಲ್ಲ ತಯಾರು ಮಾಡು, ಬರ್ತಾನೆ ನನ್ನ ಮಗ ಎತ್ತತ್ತು ಹೋಗಬೇಕಾದ್ರೆ ಬರ್ತಾನೆ ಅಂತ ಹೇಳಿ ಹೊರಟು ಬಿಡುತ್ತಾರೆ. ಹೋಗಿ ಭೀಮಸೇನ ಎಲ್ಲ ವಿಷಯ ಹೇಳಿದ್ರಂತೆ. ಈ ಹೇಳಬೇಕಷ್ಟು ಭೀಮಸೇನ ಯಾವುದು ಗೊತ್ತಿಲ್ಲ, ಪೂರ್ಣಪ್ರಾಗ ಎಲ್ಲ ಗೊತ್ತು ವಾಯುದೇವರಿಗೆ. ಅವ್ರು ಆಯ್ತು ಅಂತ ಒಪ್ಕೊಂಡ್ರಂತೆ. ಅಷ್ಟೊತ್ತಿಗೆ ಅವರಲ್ಲಿ ಭಿಕ್ಷೆ ಹೋಗಿದ್ರಲ್ಲ, ಧರ್ಮರಾಜ ಅರ್ಜುನ ನಕಲ ಸಹದೇವರೆಲ್ಲ ಭಿಕ್ಷೆ ತಗೊಂಡು ಬಂದರು ಮನೆಗೆ. ನೋಡ್ತಾರೆ ಭೀಮಸೇನನ್ನ, ಉದ್ಧರ್ಷ ಆಸ, ಒಳ್ಳೆ ಖುಷಿಯಿಂದ ಇದ್ದಾನೆ ಭೀಮಸೇನ. ಭೀಮಸೇನ ದುಃಖದಿಂದ ಇದ್ದಿದ್ದೇ ಇಲ್ಲ, ಆನಂದ ತೀರ್ಥ ಅಂತಾನೆ ಹೆಸರು, ಹರ್ಷ ತೀರ್ಥ. ಅವ್ರ ಹೆಸರು ಹೇಳಿದ್ರೂ ದುಃಖ ಇಲ್ಲ, ಯಾವಾಗಲೂ ಖುಷಿಯಿಂದ ಇರೋದು ಅವರ ಅಭ್ಯಾಸ. ಇವತ್ತು ವಿಶೇಷ ಅಂದ್ರೆ ಉದ್ಧರ್ಷ, ಭಾರಿ ಖುಷಿಯಂತೆ. ಶತ್ರು ಸಂಹಾರ ಮಾಡೋ ಯೋಗ ಬಂದ್ರೆ ವಾಯುದೇವರಿಗೆ ಭಾರಿ ಖುಷಿ. ದುರ್ಮತ ಖಂಡನ, ಸನ್ಮತ ಸ್ಥಾಪನ, ಭಗವಂತ ಹೇಳಿದ್ದ ಅದನ್ನೇನೆ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೆ. ಅದು ಭಗವಂತನ ಉದ್ದೇಶ. ವಾಯುದೇವರು ಭಗವಂತನ ಸೇವಕರಾದ್ರಿಂದ ಇವರ ಉದ್ದೇಶವೂ ಅದೇ. ಭಾರಿ ಖುಷಿ ಅವರಿಗೆ. ಧರ್ಮರಾಜರಿಗೆ ಆಶ್ಚರ್ಯ ಆಗೋಯ್ತು, ಮನೆಯಲ್ಲಿ ಇದ್ಕೊಂಡು ಏನೋ ಆಗಿರಬೇಕು ಅಂತ ಅನ್ಕೊಂಡು ಬಿಟ್ಟು ಕುಂತಿಯನ್ನು ಕೇಳುತ್ತಾರೆ. ಅಮ್ಮ ಯಾತಕ್ಕೆ ಭೀಮ ಇಷ್ಟು ಆನಂದವಾಗಿರೋದು? ಪ್ರತಿ ದಿವಸ ಆನಂದಕ್ಕಿಂತ ಇವತ್ತು ಆನಂದ ತುಂಬಾ ಜಾಸ್ತಿ ಇದೆಯಲ್ಲ, ಏನು ಕಾರಣ ಅಂತ ಕೇಳಿದ್ದಾರೆ. ಆಗ ಕುಂತಿ ಹೇಳ್ತಾಳೆ, ಇನ್ನೇನು ಇಲ್ಲ ಧರ್ಮರಾಜ, ಇಷ್ಟೆಲ್ಲ ನಡೀತು, ಆ ಬ್ರಾಹ್ಮಣ ತುಂಬಾ ಯೋಚನೆ ಮಾಡ್ತಿದ್ದ, ಅದಕ್ಕೆ ನಾನು ಹೇಳಿದೆ, ಯೋಚನೆ ಮಾಡಬೇಡ ಬ್ರಾಹ್ಮಣ, ಬಕಾಸುರನ ಹತ್ರ ಒಬ್ಬ ಮನುಷ್ಯ ಹೋಗಬೇಕು ತಾನೆ, ನಾವು ಕಳಿಸ್ತೇನೆ ಅಂತ ಹೇಳಿ ಭೀಮನ ಕಳಿಸ್ತೇನೆ ತೀರ್ಮಾನ ಮಾಡಿದ್ದೇನೆ, ಅದಕ್ಕೆ ಭೀಮನಿಗೆ ಭಾರಿ ಖುಷಿಯಾಗಿಬಿಟ್ಟಿದೆ ಅಂತ ಹೇಳಿದ್ದೆ. ಈ ಮಾತು ಕೇಳಿದ ತಕ್ಷಣ ಧರ್ಮರಾಜನಿಗೆ ಸಿಕ್ಕಾಬಟ್ಟೆ ದುಃಖ ಆಗೋಯ್ತು. ಪಾಪ, ಅಮ್ಮ ನಿನಗೇನಾಗಿದೆ ಇವತ್ತು ಅಂತ ಕೇಳ್ತಾನೆ ಕುಂತಿಗೆ. ನಿನಗೇನಾಗಿದೆ ಇವತ್ತು, ಯಾಕೆ ಧರ್ಮರಾಜ ಅಂತ ಕೇಳಿಲ್ಲ, ಏನಾಗಿದೆ, ಯಾರನ್ನು ಕಳಿಸ್ತಿದ್ದೆ ಗೊತ್ತಾ ಈಗ? ಹೌದು, ಭೀಮನ ಕಳಿಸ್ತೇನೆ ಅಂತ ಹೇಳ್ತಾರೆ. ಭೀಮನ ಕಳಿಸ್ತಾ ಇದ್ದೇನೆ. ಭೀಮನ ಕಳಿಸೋದು ಅಂದ್ರೆ ಒಂದೇ, ನಮ್ಮನ್ನೆಲ್ಲ ಕಳಿಸೋದು ಅಂದ್ರೆ ಅಂತ ಹೇಳ್ಬಿಡ್ತಾನೆ ಪಾಪ. ಇವತ್ತು ನಾ ಬದುಕಿರೋದೇ ಭೀಮಸೇನಿಂದ, ಅರಿಗಿನ ಮನೆಯಲ್ಲೇ ಹೋಗ್ತಾ ಇದ್ದೇನೆ ಎಲ್ಲರೂ ಕೂಡ, ಹಿಡಿಂಬಾಸರನಿಂದ ಹೋಗ್ತಾ ಇದ್ವಿ, ಇವತ್ತು ಹೋಗದೆ ಉಳ್ಕೊಂಡಿರೋದು ಯಾರಿಂದ ನಾವೀಗ? ಯದ್ ಬಾಹುಬಲ ಮಾಸ್ತ್ರಿತ್ಯ ಸುಖಂ ಸರ್ವೇ ಶಯೇ ಮಹಿ, ಆ ಭೀಮನ ಬಾಹುಬಲವನ್ನು ಆಶ್ರಯಿಸಿ ನಾ ಸುಖ ನಿದ್ರೆ ಮಾಡ್ತಿದ್ದೇವೆ ಅಂತ ಹೇಳ್ತಾನೆ. ಇವತ್ತು ನಿದ್ರೆ ಬರ್ತಿರೋದೆ ಭೀಮನ ದಯೆಯಿಂದ. ಇವತ್ತು ಭೀಮ ಏನಾದರೂ ಹೊರಟ ಅಂದ್ರೆ ಎಲ್ಲ ಹೋದಾಗ ಲೆಕ್ಕ. ನೀನು ಏನಾಗಿದೆ ಇವತ್ತಿನ ದಿವಸ, ಎಲ್ಲರನ್ನ ಕೊಲ್ತಾ ಇದ್ದೀನಿ, ನೀನೀಗ ಮುಂದೆ ಏನೇನಾಗಬೇಕಾಗಿದೆ ಗೊತ್ತಾ ನಮಗೆ? ನಾ ಮೊದಲು ಬದುಕಬೇಕು, ಸುರಕ್ಷಿತ ಊರು ಸೇರಬೇಕು, ಮುಂದೆ ರಾಜ್ಯವನ್ನು ಪಡೆಯಬೇಕು. ರಾಜ್ಯವನ್ನು ಪಡೆಯುವ ಆಸೆ ನಮಗೆ ಉಳಿದಿರೋದು ಭೀಮನ ಮೇಲೆ ಮಾತ್ರ. ಭೀಮನಿಂದ ನಮ್ಮ ಬದುಕು, ಭೀಮನಿಂದ ನಮ್ಮ ರಾಜ್ಯ, ಭೀಮನಿಂದ ನಮ್ಮ ಸುಖ ಸಂತೋಷಗಳು. ಅಂತ ಭೀಮನನ್ನು ಕಳಿಸೋದಾದ್ರೆ ನಾ ಬದುಕಿ ಏನು ಪ್ರಯೋಜನ, ನಮ್ಮ ಜೀವನಕ್ಕೆ ಏನು ಅರ್ಥ ಇದೆ? ಅದೆಲ್ಲ ಹೋಗ್ಲಿ, ನಿನ್ ಯಾಕಿಂತ ಬುದ್ಧಿ ಬಂತು ಅಂತ ಕೇಳ್ತಾರೆ. ಇಂಥ ಭೀಮನನ್ನ ಕಳಿಸಿ ನಮ್ಮನ್ನೆಲ್ಲ ನಾಶ ಮಾಡೋ ಯೋಚನೆ ಮಾಡ್ತಿ, ಭೀಮನ ಕಳ್ಕೊಂಡು ನಾವು ಹೇಗೆ ಬದುಕೋದು, ನಮ್ಮ ಗತಿ ಏನು ಅಂತ ಹೇಳಿ ತುಂಬಾ ದುಃಖಪಟ್ಟಂತೆ ಧರ್ಮರಾಜ. ಇಡೀ ಮಹಾಭಾರತದಲ್ಲಿ ಧರ್ಮರಾಜ ತನ್ನ ತಾಯಿ ಎದುರಿಗೆ ಈ ರೀತಿ ಮಾತಾಡಿದ ಒಂದೇ ಸಲ, ಎಂದೂ ಈ ರೀತಿ ಮಾತಾಡಿಲ್ಲ. ತಾಯಿ ಮಾತೃದೇವೋ ಭವ, ಆಕೆಯ ಮಾತನ್ನು ಕಣ್ಣು ಮುಚ್ಕೊಂಡು ಕೇಳ್ತಕ್ಕಂತ ಮಹಾನುಭಾವ ಅವತ್ತು ಸ್ವಲ್ಪ ಜೋರ ಮಾತಾಡಿದನಂತೆ. ಅದಕ್ಕೆ ಕಾರಣ ಭೀಮನ್ನು ಬಿಟ್ಟಿರ್ಲಕ್ಕಾಗಲಿಲ್ಲ ಅಂತ ಜೋರು ಮಾತಾಡ್ತಾರೆ. ಇದು ಬಹಳ ಸರಿಯಾದ ಮಾತಿದೆ. ವಾಯುದೇವರಿಗೋಸ್ಕರ ಯಾರ ಹತ್ರ ಜಗಳಾಡಿದ್ರು ತಪ್ಪಲ್ಲ ಅಂತ. ಆಗ ಧರ್ಮ ಹೋಗೋದಿಲ್ಲ, ನಾವು ಭೀಮನ ಬಿಡ್ಲಕ್ಕೆ ತಯಾರಿ ಇಲ್ಲ. ಆಗ ಕುಂತೆ ಹೇಳ್ತಾರೆ, ಧರ್ಮರಾಜ ನೀನು ಅರ್ಥನೆ ಮಾಡ್ಕೊಳ್ಳಿಲ್ಲ, ನಾನು ಭೀಮನನ್ನು ಕಳಿಸ್ತೇನೆ ಅಂದ್ರೆ ಆ ಬ್ರಾಹ್ಮಣ ಮಾಡಿದಾಗ ನೀನು ಮಾಡ್ತೀಯಲ್ಲ, ನಾನು ಭೀಮನನ್ನು ಕಳಿಸ್ತೇನೆ, ಬಕಾಸುರನ ಆತ ಯಮಲೋಕಕ್ಕೆ ಕಳಿಸ್ತಾನೆ ಅಷ್ಟೇ ಹೊರತು ಭೀಮನಿಗೆ ಏನೂ ಆಗೋದಿಲ್ಲ ಅಂತ ಹೇಳಿದ್ದ. ಭೀಮನಿಗೆ ಏನೂ ಆಗೋದಿಲ್ಲ. ಆಗ ಆತನಿಗೊಂದು ಯೋಚನೆ ಧರ್ಮರಾಜನೇ, ಅಲ್ಲಮ್ಮ ಅವನು ಹೇಳಿ ಕೇಳಿ ಭಾರಿ ದೊಡ್ಡ ರಾಕ್ಷಸ, ವರ ಬೇರೆ ಇದೆ, ಅಕಸ್ಮಾತ್ ಏನಾರು ಆಗಿಬಿಟ್ರೆ ಈ ಒಂದು ಪರಿಸ್ಥಿತಿ ಎಂತೆಂತ ಟೀಮು ಸೋಲುತ್ತಲ್ಲ ಆಟಗಳಲ್ಲಿ, ಭಾರಿ ಸ್ಟ್ರಾಂಗೆಸ್ಟ್ ಟೀಮು ಯಾವ್ದು ವೀಕೆಸ್ಟ್ ಟೀಮು ಸೋಲೋ ಪ್ರಸಂಗ ಉಂಟು ಎಷ್ಟೋ ಸಲ, ಆ ರೀತಿ ಆಗಿಬಿಟ್ರೆ ಈ ಒಂದು ಆಶ್ಚರ್ಯ ಇರ್ತದಲ್ಲ, ಅದಕ್ಕೆ ಅಕಸ್ಮಾತ್ ಭೀಮ ಸೋತ್ರೆ. ಇದು ಭೀಮನ ಬಗ್ಗೆ ಒಳ್ಳೆಯ ಪ್ರಶ್ನೆ ಇದು ಒಂದು. ಆ ಕುಂತಿ ಹೇಳ್ತಾಳೆ, ನೋಡು ಧರ್ಮರಾಜ ನಿಮಗೆ ಭೀಮನ ಬಲ ಗೊತ್ತಿಲ್ಲ, ನನಗೆ ಗೊತ್ತು ಭೀಮನ ವಿಷಯ ಅಂತ ಹೇಳಿದ್ದೆ. ಭೀಮನ ವಿಷಯ ನನಗೆ ಗೊತ್ತು, ಭೀಮ ಎಂಥವನು ನಿಮಗೆ ಯಾರಿಗೂ ಗೊತ್ತಿಲ್ಲ. ಭೀಮ ಹುಟ್ಟಿದಾಗ ಕೇವಲ 10 ದಿವಸದ ಮಗು ಅಷ್ಟೇನೆ. ನಾನು ಶತಶೃಂಗ ಪರ್ವತದಲ್ಲಿ ಓಡಾಡ್ತಾ ಇದ್ದೆ, ಮೇಲ್ಗಡೆಗೆ ಒಂದು ಸಿಂಹ ಗರ್ಜನೆ ಮಾಡಿತ್ತು, ನಾನು ಮೂರ್ಛೆ ಬಂದು ಮಗುವನ್ನು ಕೈಬಿಟ್ಟೆ. ಅವತ್ತು ನಾನು ತುಂಬಾ ದುಃಖಪಟ್ಟೆ, ಮಗು ಹೋಯ್ತು ಅಂತ ತಿಳ್ಕೊಂಡು ಬಿಟ್ಟೆ. ಆಯ್ತು ಇನ್ನೇನು ಮಾಡು, ಮಗು ಬೆಟ್ಟದಿಂದ ಮಗು ಬಿದ್ದಿದೆ, ಅದು ಪರ್ವತ ಅಲ್ಲ ಪರ್ವತ ಶ್ರೇಣಿ ಅದು, ಇನ್ನೇನು ಮಗು ಉಳಿದಿರುತ್ತೆ, ಇದು ತುಂಬಾ ದುಃಖದಿಂದ ನೋಡ್ತಾ ಇದ್ದೇನೆ. ಚೂರ್ಣೀಕೃತೋಹಿ ಶತಶೃಂಗ ಗಿರಿಹಿ ಪ್ರಸೂತ್ಯಾಮ್, ಕರದಿಂದ ಶಿಶುಭಾವನಾದ ಭೀಮನ ಬಿಡಲು ಗಿರಿ ಒಡೆದು ಶತಶೃಂಗ ಬೆಂದೆನಿಸಿತು. ಆಶ್ಚರ್ಯವೇ ಆಶ್ಚರ್ಯ, ಮಗು ಏನೂ ಆಗಿಲ್ಲ. ಅಷ್ಟೇ ಅಲ್ಲ, ಇಡೀ ಪರ್ವತ ಸೀಡಿ ನೂರಾರು ಹೋಳು ಆಗಿ ಸೀಡಿ ಹೋಗಿಬಿಟ್ಟಿದೆ, ಗಿರಿ ಒಡೆದು ಶತಶೃಂಗವೆಂದೆನಿಸಿತು. ಮಗು ಆಡ್ತಾ ಇದೆ, ಎಚ್ಚರ ಕೂಡ ತಪ್ಪಿಲ್ಲ, ಆನಂದವಾಗಿ ಆಡ್ತಾ ಮಲಗಿಬಿಟ್ಟಿದೆ. ಅವತ್ತು ನೋಡಿದೆ, ಈ ಶಕ್ತಿ ಅರ್ಥವಾಯ್ತು ನನಗೆ. ಅವತ್ತು ತೀರ್ಮಾನ ಮಾಡಿದೆ, ಇವನಿಗೆ ಎಂದೆಂದೂ ಯಾರಿಂದನೂ ಭಯ ಇಲ್ಲ, ಗಟ್ಟಿ ಮಾಡ್ಕೊಂಡ್ಬಿಟ್ಟೆ ಅಂತ ಹೇಳಿದ. ಇಷ್ಟು 10 ದಿವಸದ ಮಗುವಿಗೆ ಶಕ್ತಿ ಇದ್ರೆ ಈ ಭೀಮಸೇನೆ ಎಷ್ಟು ದೊಡ್ಡವನಾಗಿದ್ದಾನು ಗೊತ್ತಾ? ಯೋಚನೆ ಮಾಡೋ ಪ್ರಸಂಗನೇ ಇಲ್ಲ. ಅವತ್ತಿನಿಂದ ಭೀಮನಿಗೆ ಯೋಚನೆ ಮಾಡದ್ರೆ ಬಿಟ್ಟುಬಿಟ್ಟಿದ್ದೇನೆ ಅಂತ ಹೇಳಿದ. ಇಡೀ ಮಹಾಭಾರತ ನೋಡಿಬೇಕಾರೆ ಒಂದೇ ಒಂದ್ಸರ್ತಿ ಕುಂತಿ ಭೀಮನಿಗೆ ಏನಾಯ್ತು ಅನ್ಕೊಳ್ಳೋದೇ ಇಲ್ಲ. ಭೀಮನಿಂದ ಯಾರಿಗೇನಾಯ್ತು ಅನ್ಕೋಬೇಕೆ ಹೊರತು ಭೀಮನಿಗೇನಾಯ್ತು ಪ್ರಶ್ನೆನೇ ಇಲ್ಲ. ಯಾಕೆ? ನಾನು ಕೇಳಿದ ಕಥೆಯಲ್ಲ ಇದು, ಕಣ್ಣಾರೆ ಕಂಡಿದ್ದು ಅಂತ ಹೇಳಿದ್ದೆ. ಅದಕ್ಕೆ ಆಚಾರ್ಯ ಹೇಳ್ತಾರೆ, ನಹಿ ದೃಷ್ಟೇಹೇ ಬಲವತ್ ಕಿಂಚಿತ್ ಪ್ರಮಾಣ, ಪ್ರತ್ಯಕ್ಷಕ್ಕಿಂತ ದೊಡ್ಡ ಪ್ರಮಾಣ ಇಲ್ಲ. ಆದ್ದರಿಂದ ಎಷ್ಟು ಕೇಳಿದ್ರು ನಮಗೆ ಸ್ವಲ್ಪ ಡೌಟ್ ಇರಬಹುದು, ಕಂಡ ಮೇಲೆ ಡೌಟ್ ಹೋಗಿಬಿಡಬೇಕು. ಪ್ರತ್ಯಕ್ಷದ ಕೆಪಾಸಿಟಿ ಅದು ಒಂದು. ಭೀಮನ ಮಹಿಮೆಯನ್ನ ನಾನು ಕಣ್ಣಾರೆ ಕಂಡಿದ್ದೇನೆ ಅಂತ ಭೀಮನನ್ನ ಯಾರೂ ಏನೂ ಮಾಡ್ಲಿಕ್ಕಾಗುತ್ತೆ.